ನಿಜವಾದ ಜ್ಞಾನ. ಜ್ಞಾನವನ್ನು ಪಡೆಯುವುದಕ್ಕೆ ಎರಡು ಮಾರ್ಗಗಳು ಉಂಟು. ಒಂದು ಅವರೋಹ ಪಂಥ, ಮತ್ತೊಂದು ಆರೋಹ ಪಂಥ. ಈ ಅವರೋಹ ಪಂಥ ಅಂದರೆ ಅರಿತವರಿಂದ, ಅಂದರೆ ತಿಳಿದವರಿಂದ ಜ್ಞಾನವನ್ನು ಪಡೆಯುವುದು, ಇದು ಒಂದು ಮಾರ್ಗ. ಅಂದರೆ ಅಥಾರಿಟೀಸ್, ಅಧಿಕೃತವಾಗಿರುವವರು, ಅಧಿಕೃತವಾಗಿರುವವರಿಂದ ಜ್ಞಾನವನ್ನು ಪಡೆಯುವುದು, ಆಗಲೇ ತಿಳಿದವರಿಂದ ಅರಿಯುವುದು, ಇದು ಒಂದು ಮಾರ್ಗ. ಮತ್ತೊಂದು ಆರೋಹ ಪಂಥ. ಆರೋಹ ಪಂಥ ಅಂದರೆ ಸ್ವಂತ ಶಕ್ತಿಯಿಂದ, ಪ್ರಯತ್ನಗಳಿಂದ ತಿಳಿಯುವುದು, ಇದು ಆರೋಹ ಪಂಥ. ಮೊದಲು ನಾವು ನಿಜವಾದ ಜ್ಞಾನ ಅಂದರೆ ರಿಯಲ್ ನಾಲೆಡ್ಜ್, ರಿಯಲ್ ನಾಲೆಡ್ಜ್ ಅಂದರೆ ಏನು ಎಂದು ನಾವು ತಿಳಿಯಬೇಕು. ಒಂದು ಕಂಪ್ಯೂಟರ್ ಇದೆ, ಅಥವಾ ಒಂದು ಟೆಲಿವಿಷನ್ ಟಿವಿ ಇದೆ, ಇವುಗಳಿಗೆ ಏನಾದರೂ ಆದರೆ ಸರಿ ಮಾಡುವುದು ಒಂದು ನಿಜವಾದ ಜ್ಞಾನವಲ್ಲ. ಇದನ್ನು ರಿಪೇರ್ ಮಾಡುವುದನ್ನು ಒಂದು ಕಲೆ ಎಂದು ಕರೆಯಬಹುದು, ಸರಿ ಮಾಡುವುದನ್ನು ಒಂದು ಕಲೆ ಎಂದು ಅನ್ನಬಹುದು, ಅಥವಾ ಒಂದು ಫೀಲ್ಡಲ್ಲಿ ಅಂದರೆ ಕ್ಷೇತ್ರದಲ್ಲಿ ಜ್ಞಾನವಿದೆ ಎಂದು ಹೇಳಬಹುದು. ಆದರೆ ಇದು ನಿಜವಾದ ಜ್ಞಾನವಲ್ಲ. ನಾವು ವಿದ್ಯಾಭ್ಯಾಸ ಕೂಡ ಮಾಡುತ್ತೇವೆ, ಇಂದಿಗೆ ಏನೇನೋ ಶಿಕ್ಷಣಗಳುಂಟು, ಅಬ್ಯಾಕಸ್ ಅಂತೆ, ಇಂಜಿನಿಯರಿಂಗ್ ಅಂತೆ, ಮೆಡಿಕಲ್, ಕಂಪ್ಯೂಟರ್ಸ್, ಈ ರೀತಿಯಲ್ಲಿ ವಿಧ ವಿಧವಾದ ಶಿಕ್ಷಣಗಳುಂಟು. ಆದರೆ ಇವುಗಳು ನಿಜವಾದ ಜ್ಞಾನವಲ್ಲ. ಮಕ್ಕಳು ಪೇಂಟಿಂಗ್ ಕ್ಲಾಸ್ಗೆ ಹೋಗುತ್ತಾರೆ, ವರ್ಣಚಿತ್ರವನ್ನು ಕಲಿಯಲು ಹೋಗುತ್ತಾರೆ, ಆದರೆ ಇದು ನಿಜವಾದ ವಿದ್ಯಾಭ್ಯಾಸವಲ್ಲ, ಜ್ಞಾನವಲ್ಲ. ಇದನ್ನು ಬೇಕಾದರೆ ನಾವು ಕಲೆ ಎಂದು ಪರಿಗಣಿಸಬಹುದು, ಆರ್ಟ್, ಆರ್ಟ್ ಎಂದು ಹೇಳಬಹುದು. ಆದರೆ ಇದನ್ನು ನಾವು ಜ್ಞಾನ ಎಂದು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ನಿಜವಾದ ಜ್ಞಾನವೆಂದರೆ ಭಗವಂತನನ್ನು ತಿಳಿಯುವುದು, ನಾನು ಯಾರು ಎಂದು ತಿಳಿಯುವುದು, ಆತ್ಮ ಸಾಕ್ಷಾತ್ಕಾರವೆಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳುವುದು, ಇವುಗಳು ನಿಜವಾದ ಜ್ಞಾನ. ಬೇರೆ ಎಲ್ಲ ಆರ್ಟ್ ಎಂಬುದರಲ್ಲಿ ಸೇರಿಸಬಹುದು, ಅಷ್ಟೇ, ಕಲೆ, ಕಲೆ ಎಂದು ಹೇಳಬಹುದು. ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್, ಈ ರೀತಿಯಲ್ಲಿ ಎಷ್ಟೊಂದು ಇವೆ, ಇವುಗಳೆಲ್ಲವನ್ನು ನಿಜವಾದ ಜ್ಞಾನ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಈಗ ವೇದಗಳಲ್ಲಿ ಕೂಡ ಎಷ್ಟೊಂದು ಭಾಗಗಳಿವೆ. ಉದಾಹರಣೆಗೆ ಜ್ಯೋತಿರ್ವೇದ ಇದೆ, ಧನುರ್ವೇದ ಇದೆ, ಆಯುರ್ವೇದವಿದೆ, ಈ ರೀತಿಯಲ್ಲಿ ಎಷ್ಟೊಂದು ಶಾಖೆಗಳಿವೆ, ಬ್ರಾಂಚಸ್ಗಳಿವೆ. ಜ್ಯೋತಿರ್ವೇದ ಅಂದರೆ ಹಾರೋಸ್ಕೋಪ್ ಅಥವಾ ಜಾತಕವನ್ನು ನೋಡುವ ಕಲೆ, ಆರ್ಟ್. ನ್ಯೂಮರಾಲಜಿ, ಪಾಮಿಸ್ಟ್ರಿ, ಈ ರೀತಿಯಲ್ಲಿ ಎಷ್ಟೊಂದು ಇವೆ. ಒಬ್ಬನ ಭವಿಷ್ಯದಲ್ಲಿ ಏನು ಆಗುತ್ತದೆ ಎಂದು ಹೇಳಬಹುದು, ಭವಿಷ್ಯವನ್ನು ನುಡಿಯಬಹುದು. ಈಗಲೇ ಫ್ಯೂಚರ್ನಲ್ಲಿ ಭವಿಷ್ಯದಲ್ಲಿ ಏನು ಆಗುತ್ತದೆ ಎಂದು ಜಾತಕವನ್ನು ನೋಡಿ ಹೇಳಬಹುದು. ಇದು ಸತ್ಯವೇ. ಜನರು ಈ ವಿಧಾನಕ್ಕೆ ತುಂಬ ಆಕರ್ಷಿತರಾಗುತ್ತಾರೆ. ತಮ್ಮ ತಮ್ಮ ಗ್ರಹಗಳ ಸ್ಥಾನವೇನು, ಅವರ ಭವಿಷ್ಯವೇನು ಎಂದು ತಿಳಿಯಲು ಆಕರ್ಷಿತರಾಗುತ್ತಾರೆ. ಭವಿಷ್ಯವೇ ಅಲ್ಲ, ಜಾತಕವನ್ನು ನೋಡುವ ಕೆಲವರು ಹಿಂದೆ ಏನು ನಡೆಯಿತು ಒಬ್ಬ ವ್ಯಕ್ತಿಗೆ ಎಂದು ಕೂಡ ಚತುರರಾಗಿ ಹೇಳುತ್ತಾರೆ. ಇವುಗಳು ಸತ್ಯವೇ. ಈ ಜಾತಕವನ್ನು ನೋಡುವವರಲ್ಲಿ ಎರಡು ವರ್ಗದವರಿದ್ದಾರೆ. ನಿಜವಾಗಿಯೂ ಚತುರತನದಿಂದ, ಒಳ್ಳೆ ಕಲೆಯಿಂದ ಜಾತಕವನ್ನು ನೋಡುವವರು ಇದ್ದಾರೆ, ಜನರನ್ನು ಹಣಕ್ಕಾಗಿ ಮೋಸ ಮಾಡುವವರು ಇದ್ದಾರೆ. ಈ ಎರಡು ವರ್ಗಗಳವರು. ಈ ಮೋಸ ಮಾಡುವವರು ಕೆಲವು ಸಹಜವಾಗಿ ನಡೆಯುವ ಸಂಘಟನೆಗಳನ್ನು ಹೇಳಿ ಜನರನ್ನು ಆಕರ್ಷಿಸುತ್ತಾರೆ. ಉದಾಹರಣೆಗೆ ಒಬ್ಬನು ಕಷ್ಟ ಎಂದು ಹೋದರೆ ಸಾಕು, ನಕಲಿ ಜ್ಯೋತಿಷ್ಯನು ಹೇಳುತ್ತಾನೆ, ನೀನು ನಿನ್ನ ಬಾಳಿನಲ್ಲಿ ಎರಡು ಬಾರಿ ಪ್ರಾಣವನ್ನೇ ಹೋಗುವ ಪರಿಸ್ಥಿತಿಯಿಂದ, ದುರ್ಘಟನೆಯಿಂದ ನೀನು ತಪ್ಪಿಸಿಕೊಂಡಿದ್ದೀಯ, ಪಾರಾದೆ. ಇದನ್ನು ಕೇಳಿದ ವ್ಯಕ್ತಿಗೆ, ಹೌದು, ಈ ಜ್ಯೋತಿಷ್ಯನು ಎಷ್ಟು ಸರಿಯಾಗಿ ಹೇಳಿದನಪ್ಪ, ನಾನು ಗಾಡಿ ಓಡಿಸಬೇಕಾದರೆ ಎರಡು ಬಾರಿ ತಪ್ಪಿಸಿಕೊಂಡೆ, ಆಕ್ಸಿಡೆಂಟಿಂದ ಪಾರಾದೆ. ಈ ರೀತಿಯಲ್ಲಿ ಯೋಚಿಸುತ್ತಾನೆ ಪಾಪ. ಗಾಡಿ ಓಡಿಸುವ ಎಲ್ಲರೂ ಎಷ್ಟೊಂದು ಅಪಘಾತಗಳನ್ನು, ಆಕ್ಸಿಡೆಂಟ್ಗಳನ್ನು ತಪ್ಪಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಸರಿ, ಗಾಡಿಯನ್ನು ಓಡಿಸಬೇಕಾದರೆ ವಾಹನದ ಹತ್ತಿರ ಮತ್ತೊಂದು ವಾಹನವು ಗುದ್ದುವ ಪರಿಸ್ಥಿತಿಯಿಂದ ಖಂಡಿತವಾಗಿಯೂ ಅನೇಕ ಬಾರಿ ಎಲ್ಲರೂ ತಪ್ಪಿಸಿಕೊಳ್ಳುತ್ತೇವೆ. ಯಾರೇ ಆಗಲಿ, ಇದು ಸತ್ಯ. ಆದರೆ ಈ ಜ್ಯೋತಿಷ್ಯನು ಹೇಳಿದಾಗ, ಹೌದು, ಇವನು ನನ್ನ ಬಾಳನ್ನು ಸರಿಯಾಗಿ ವಿವರಿಸಿದ ಎಂದು ತೀರ್ಮಾನಿಸುತ್ತಾನೆ. ಅವನಿಗೆ ಹಣವನ್ನು ಚೆಲ್ಲುತ್ತಾನೆ. ನಂತರ ಅವನು ಈ ಶಾಂತಿ ಮಾಡು ಆ ಶಾಂತಿ ಮಾಡು ಎಂದು ಹೇಳುತ್ತಾನೆ. ಪಾಪ ಅವನು ಕಷ್ಟದಲ್ಲಿದ್ದಾನೆ ಎಂದು ಹೋದವನು ಏನೇನೋ ಮಾಡುತ್ತಾನೆ, ಜ್ಯೋತಿಷ್ಯನು ಹೇಳುವುದನ್ನೆಲ್ಲ ಮಾಡುತ್ತಾನೆ, ಆದರೆ ಕಾಸು ಬರುವುದಿಲ್ಲ, ಕಷ್ಟವೂ ಹೋಗುವುದಿಲ್ಲ. ಆಗ ಮತ್ತೊಬ್ಬನ ಬಳಿ ಹೋಗುತ್ತಾನೆ. ಅವನು ಒಂದು ಚೈನೀಸ್ ಗೊಂಬೆಯನ್ನು ಕೊಡುತ್ತಾನೆ, ಹೊಟ್ಟೆ ಮುಂದೆ ಬಂದಿರುವ ಒಂದು 20-50 ರೂಪಾಯಿಗಳ ಗೊಂಬೆಯನ್ನು ಕೊಡುತ್ತಾನೆ. ಆ ಗೊಂಬೆಗೆ ಅವನು 500-1000 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾನೆ. ಆ ಗೊಂಬೆಗೂ ಒಬ್ಬೊಬ್ಬನು ಒಂದೊಂದು ಹೆಸರಿಡುತ್ತಾನೆ. ಒಬ್ಬನು ಬುದ್ಧ ಎನ್ನುತ್ತಾನೆ, ಕುಬೇರ ಎನ್ನುತ್ತಾನೆ, ವಿಷ್ಣು ಎನ್ನುತ್ತಾನೆ, ಲಕ್ಕಿ ಡಾಲ್ ಎನ್ನುತ್ತಾನೆ, ಅದೃಷ್ಟದ ಗೊಂಬೆ ಎನ್ನುತ್ತಾನೆ. ಬಾಯಿಗೆ ಬಂದ ಹೆಸರುಗಳನ್ನು ಸೃಷ್ಟಿಸಿ ವ್ಯಾಪಾರ ಮಾಡುತ್ತಾರೆ. ಆದರೆ ಕಷ್ಟದಲ್ಲಿರುವವನಿಗೋ ಏನೂ ಪ್ರಯೋಜನವಿಲ್ಲ. ಈ ರೀತಿಯಲ್ಲಿ ಕೂಡ ಜನರನ್ನು ಮೋಸ ಮಾಡುವವರು ಇದ್ದಾರೆ. ಮತ್ತೊಬ್ಬನು ತಾಮ್ರದ ತಟ್ಟೆ ಮೇಲೆ ಈ ಯಂತ್ರವನ್ನು ಬರೆಯುತ್ತೇನೆ, ಆ ಮಂತ್ರವನ್ನು ಬರೆಯುತ್ತೇನೆ ಎಂದು ದುಡ್ಡನ್ನು ಎಳೆಯುತ್ತಾನೆ. ಒಂದು ಚಿಕ್ಕ ಗಾಯತ್ರಿ ಮಂತ್ರವನ್ನು ಕೂಡ ಅವನಿಗೆ ಉಚ್ಚರಿಸಲು ಬರುವುದಿಲ್ಲ. ಇದು ಸತ್ಯ, ನನ್ನ ಕಣ್ಣಾರೆ ನಾನು ಕಂಡಿದ್ದೇನೆ. ಪುಸ್ತಕಗಳಲ್ಲಿರುವ ಸಂಸ್ಕೃತ ಶಬ್ದಗಳನ್ನು ಅದು ಅವರ ಭಾಷೆಯಲ್ಲಿ ಅನುವಾದಿಸಿದ ಶಬ್ದಗಳನ್ನು ಕೂಡ ಉಚ್ಚರಿಸಲು ಅವರಿಗೆ ಬರುವುದಿಲ್ಲ, ತಪ್ಪು ತಪ್ಪಾಗಿ ಉಚ್ಚರಿಸುತ್ತಾರೆ. 9-10ನೇ ತರಗತಿಯಲ್ಲಿ ನಾನು ಇರಬೇಕಾದರೇನೆ ನಾನು ಇದನ್ನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಪುಸ್ತಕದಲ್ಲಿರುವ ಶ್ಲೋಕಗಳನ್ನು 25% ಮೇಲೆ ತಪ್ಪು ತಪ್ಪಾಗಿ ಉಚ್ಚರಿಸುತ್ತಿದ್ದನು ಒಬ್ಬ ಪೂಜಾರಿ. ಆದರೆ ಅವನು ಪೂಜಾರಿ ಎಂದು ಹೆಸರನ್ನು ಮಾತಿಗಷ್ಟೇ ಪಡೆದವನು. ನೋಡಿ, ಇದು ಕಲಿಯುಗದ ಪರಿಸ್ಥಿತಿ. ಇಂಥ ಅವರು ಹೇಗೆ ಇನ್ನು ಯಂತ್ರವನ್ನು ಬರೆಯಬಲ್ಲರು? ಪುಸ್ತಕದಲ್ಲಿ ಇರುವುದನ್ನು ತಮ್ಮ ಭಾಷೆಯಲ್ಲಿ ಇರುವುದನ್ನು ಉಚ್ಚರಿಸಲು ಹೇಳಲು ಬರುವುದಿಲ್ಲ. ಈಗ ಇಂಥ ಅವರು ಹೇಗೆ ಯಂತ್ರಗಳನ್ನು ಬರೆಯಬಲ್ಲರು? ಇವುಗಳೆಲ್ಲ ಹಣಕ್ಕೋಸ್ಕರ ಮಾಡುವ ಕೆಲಸಗಳು ಅಷ್ಟೇ. ಯಂತ್ರ ಬರೆಸಿಕೊಂಡವನಿಗೆ ಹಣವೂ ಬರುವುದಿಲ್ಲ, ಯಂತ್ರವನ್ನು ಬರೆದವನಿಗೆ ಖಂಡಿತವಾಗಿಯೂ ಹಣ ಬರುತ್ತದೆ ಈ ಕಲಿಯುಗದಲ್ಲಿ. ಇದು ವಿಷಯ. ಈ ರೀತಿಯಲ್ಲಿ ಅನೇಕ ಮಂದಿ ಮೋಸ ಮಾಡುತ್ತಾರೆ, ವಿಧ ವಿಧವಾಗಿ ಮೋಸ ಮಾಡುತ್ತಾರೆ. ಶ್ರೀಲ ಪ್ರಭುಪಾದರು ಆದ್ದರಿಂದಲೇ ಹೇಳುತ್ತಾರೆ, ಮೋಸ ಹೋಗುವವರಿರುವವರೆಗೆ ಮೋಸ ಮಾಡುವವರು ಹುಟ್ಟುತ್ತಲೇ ಇರುತ್ತಾರೆ. ಈ ಕಲಿಯುಗದಲ್ಲಿ ಯಾವ ಬಲಬ್ರಾಹ್ಮಣನೂ ಇಲ್ಲ, ಇದು ಭಗವಂತನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದಲೇ ಎಲ್ಲರಿಗೂ ಸುಲಭವಾಗಿ ಸಿಗುವ ಒಂದು ಮಂತ್ರವನ್ನು ಆ ಕೃಷ್ಣನೇ ಬಂದು ನೀಡಿದ್ದಾನೆ. ಈಗ ಸೃಷ್ಟಿಕರ್ತನು ಎಲ್ಲದಕ್ಕೂ ಪರಿಹಾರ ನೀಡಬೇಕಾದರೆ ಏಕೆ ನಕಲಿ ಪುರುಷರ ಬಳಿ, ಕಳ್ಳರ ಬಳಿ ಹೋಗಬೇಕು? ಇದು ಪ್ರಶ್ನೆ. ಭಗವಂತನು ಬಂದಿದ್ದಾನೆ, ಭಗವದ್ಗೀತೆಯನ್ನು ನೀಡಿದ್ದಾನೆ, ಆಚಾರ್ಯರನ್ನು ಕಳುಹಿಸಿದ್ದಾನೆ. ಈಗ ಏಕೆ ನಾವು ಬೇರೆಯವರ ಆಶ್ರಯವನ್ನು ಪಡೆಯಬೇಕು? ಇದು ಮೂರ್ಖತನ. ಒಂದು ಬಾರಿ ಶ್ರೀಲ ಪ್ರಭುಪಾದರ ಶಿಷ್ಯರು ವೃಂದಾವನಕ್ಕೆ ಹೋದರು. ಅಲ್ಲಿ ಯಮುನಾ ನದಿಯ ಸಮೀಪದಲ್ಲಿ ಅವರ ಶಿಷ್ಯರು ತೀರ್ಥ ಸ್ನಾನ ಮಾಡುತ್ತಿರಬೇಕಾದರೆ ಒಬ್ಬ ಯೋಗಿಯು ಬಂದು, ಇಲ್ಲಿ ನೋಡು, ಈ ನವಗ್ರಹದ ಮಾಲೆಯನ್ನು ಧರಿಸು, ನಿನ್ನ ಎಲ್ಲ ದೋಷಗಳು ನಾಶವಾಗುತ್ತದೆ ಎಂದು ಕತ್ತಿಗೆ ಆ ಸರವನ್ನು ಹಾಕಿದನು, ನವಗ್ರಹ ಮಾಲೆಯನ್ನು ಹಾಕಿದನು. ಶ್ರೀಲ ಪ್ರಭುಪಾದರ ಶಿಷ್ಯರು ಆಂಗ್ಲದವರು, ಪಾಪ ಅವರಿಗೆ ತಕ್ಷಣವೇ ಏನು ಮಾಡಬೇಕೆಂದು ತೋಚಲಿಲ್ಲ. ಏಕೆಂದರೆ ವೃಂದಾವನವು ಕೃಷ್ಣನ ಸ್ಥಳ, ಅಂತಹ ಸ್ಥಳದಲ್ಲಿ ಒಬ್ಬ ಸನ್ಯಾಸಿಯು ಬಂದು ಈ ರೀತಿಯಲ್ಲಿ ಮಾಡಿದಾಗ ಏನು ಮಾಡುವುದು ಎಂದು ಯೋಚನೆ ಬರಲಿಲ್ಲ. ಸುಮ್ಮನೆ ಸ್ವಾಮಿ ಶ್ರೀಲ ಪ್ರಭುಪಾದರ ಬಳಿ ಹೋದರು, ನಡೆದಿದ್ದನ್ನು ವಿವರಿಸಿದರು ಶಿಷ್ಯರು. ಆಗ ಶ್ರೀಲ ಪ್ರಭುಪಾದರು ಮೊದಲು ಆ ಮಣಿಮಾಲೆಯನ್ನು ಕತ್ತಿನಿಂದ ಕಿತ್ತು ಎಸೆಯಲು ಆದೇಶಿಸಿದರು. ಅವರು ಹೇಳಿದರು, ಕೃಷ್ಣನು ತನ್ನ ಕಾಲಿನ ಒಂದೇ ಒಂದು ಕಿರು ಬೆರಳನ್ನು ಅಲ್ಲಾಡಿಸಿದರೆ ಸಾಕು, ಎಲ್ಲ ಗ್ರಹಗಳು ಎಲ್ಲೆಲ್ಲೋ ದೂರದಲ್ಲಿ ಹೋಗಿ ಬೀಳುತ್ತವೆ. ಇನ್ನು ಒಬ್ಬ ಕೃಷ್ಣ ಭಕ್ತನಿಗೆ ನವಗ್ರಹಗಳ ಪ್ರಭಾವದ ಮಾತೇನು ಬಂತು, ದೋಷವೆಲ್ಲಿಂದ ಬಂತು? ಈ ರೀತಿಯಲ್ಲಿ ಕೃಷ್ಣ ಭಕ್ತನ ಸ್ಥಾನವನ್ನು ವಿವರಿಸಿದರು ಶ್ರೀಲ ಪ್ರಭುಪಾದರು. ಆದ್ದರಿಂದ ಭಗವಂತನಿಗೆ ಶರಣಾದರೆ ಯಾರ ಮೇಲೆ ಆಗಲಿ, ಯಾವ ನಕಲಿ ಸ್ವಾಮಿಗಳಿಗಾಗಲಿ, ಜ್ಯೋತಿಷ್ಯಕ್ಕಾಗಲಿ, ಮಂತ್ರ ಯಂತ್ರ ತಂತ್ರಗಳಿಗಾಗಲಿ ಶರಣಾಗುವ ಅವಶ್ಯಕತೆಯೇ ಇಲ್ಲ, ಮೋಸ ಮಾಡುವವರ ಬಳಿ ಸಿಕ್ಕಿ ಹಾಕಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಇದು ಸತ್ಯ. ಭಗವಂತನಿಗೆ ಶರಣಾಗುವ ಮಾರ್ಗವೂ ತುಂಬಾ ಸುಲಭ. ಪರಿಶುದ್ಧ ಭಕ್ತರಾದ ಸಂಪ್ರದಾಯದಲ್ಲಿ ಬಂದ ಈ ಕಲಿಯುಗದ ಆಪದ್ ಬಾಂಧವರಾದ ಶ್ರೀಲ ಪ್ರಭುಪಾದರ ಮಾತುಗಳನ್ನು ಕೇಳಿದರೆ ಸಾಕು, ನಾವು ಆ ಭಗವಂತನಿಗೆ ಶರಣಾದಂತೆ. ಶ್ರೀಲ ಪ್ರಭುಪಾದರು ನಾನೇ ದೇವರು, ನಾನೇ ಒಡೆಯ, ನನಗೆ ಶರಣಾಗು ಎಂದು ಹೇಳುತ್ತಿಲ್ಲ. ಅವರು ಕೃಷ್ಣನು ಏನು ಹೇಳುತ್ತಿದ್ದಾನೋ, ಭಗವಂತನು ಏನು ಹೇಳುತ್ತಿದ್ದಾನೋ ಅದನ್ನೇ ಅವರು ಕೂಡ ಹೇಳುತ್ತಿದ್ದಾರೆ. ಕೃಷ್ಣನು ಹೇಳುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ, ನನಗೆ ಶರಣಾಗು ಎಂದು ಹೇಳುತ್ತಿದ್ದಾನೆ ಕೃಷ್ಣನು. ಸ್ವಾಮಿ ಪ್ರಭುಪಾದರು ಕೂಡ ಕೃಷ್ಣನಿಗೆ ಶರಣಾಗು ಎಂದು ಹೇಳುತ್ತಿದ್ದಾರೆ. ಕೃಷ್ಣನು ಹೇಳುತ್ತಾನೆ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು, ನನ್ನ ಭಕ್ತನಾಗು ನನಗೆ ನಮಸ್ಕರಿಸು ಎಂದು ಕೃಷ್ಣನು ಹೇಳುತ್ತಾನೆ. ಇದನ್ನೇ ಶ್ರೀಲ ಪ್ರಭುಪಾದರು ಕೂಡ ಹೇಳುತ್ತಿದ್ದಾರೆ, ಕೃಷ್ಣನ ಭಕ್ತನಾಗು ಕೃಷ್ಣನಿಗೆ ನಮಸ್ಕರಿಸು, ನಿನ್ನ ಬಾಳನ್ನು ಅವನಿಗೆ ಅಂಕಿತ ಮಾಡು ಎಂದು ಹೇಳುತ್ತಿದ್ದಾರೆ ಶ್ರೀಲ ಪ್ರಭುಪಾದರು. ಎಲ್ಲೇ ಆಗಲಿ ಶ್ರೀಲ ಪ್ರಭುಪಾದರು ನನಗೆ ಶರಣಾಗು ನನಗೆ ಪೂಜೆ ಮಾಡು ಎಂದು ಹೇಳಲಿಲ್ಲ. ಇದು ಗುರು ಪರಂಪರೆ ವಿಧಾನ. ಕೃಷ್ಣನು ಹೇಳುತ್ತಾನೆ, ಯತ್ ಕರೋಷಿ ಯದಶ್ನಾಸಿ ಯತ್ ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ನೀನು ಏನನ್ನೇ ತಿನ್ನು, ಏನನ್ನೇ ಮಾಡು, ಏನೇ ತಪಸ್ಸುಗಳನ್ನು ಆಚರಿಸು, ಆದರೆ ಎಲ್ಲವನ್ನು ನನಗೆ ಅರ್ಪಣೆಯಾಗಿ ಮಾಡು ಎಂದು ಹೇಳುತ್ತಾನೆ ಕೃಷ್ಣನು. ಇದನ್ನೇ ಶ್ರೀಲ ಪ್ರಭುಪಾದರು ಕೂಡ ಹೇಳುತ್ತಿದ್ದಾರೆ, ನೀನು ತಿನ್ನುವುದಕ್ಕಿಂತ ಮುಂಚೆ ಕೃಷ್ಣನಿಗೆ ನೈವೇದ್ಯ ಮಾಡಿ ತಿನ್ನು, ನಿನ್ನ ಬಾಳನ್ನು ಕೃಷ್ಣನಿಗೆ ಅರ್ಪಿಸು, ತಪಸ್ಸನ್ನು ಆಚರಿಸು, ಜಪವನ್ನು ಮಾಡು, ಕೃಷ್ಣ ಮಹಾಮಂತ್ರವನ್ನು ಹೇಳು, ಏನೇ ಮಾಡು ಕೃಷ್ಣನಿಗೋಸ್ಕರ ಮಾಡು ಎಂದು ಶ್ರೀಲ ಪ್ರಭುಪಾದರು ಕಿರಿಚಿಕೊಳ್ಳುತ್ತಿದ್ದಾರೆ. ಇದು ಗುರು ಪರಂಪರೆಯಲ್ಲಿ ಬರುತ್ತಿರುವವರನ್ನು ಕಂಡುಹಿಡಿಯುವ ವಿಧಾನ. ನಾವು ಇಂತಹ ಗುರುಗಳಿಗೆ, ನಿಜವಾದ ಗುರುಗಳಿಗೆ ನಮ್ಮ ಭಕ್ತಿಪೂರ್ವಕ ಗೌರವಪೂರ್ವಕ ಸೇವೆಗಳನ್ನು ಮಾಡುತ್ತೇವೆ. ಏಕೆ? ಇದು ಕೃಷ್ಣನ ಆದೇಶ, ಆರ್ಡರ್. ನನ್ನ ಭಕ್ತನಿಗೆ ಶರಣಾಗು ಎಂದು ಕೃಷ್ಣನು ಹೇಳುತ್ತಿದ್ದಾನೆ. ಆದ್ದರಿಂದ ನಾವು ಶ್ರೀಲ ಪ್ರಭುಪಾದರಿಗೆ ನಾವು ನಮ್ಮ ಗೌರವಪೂರ್ವಕ ಸೇವೆಗಳನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ಗುರುಗಳು ಕೃಷ್ಣನ ಪ್ರತಿನಿಧಿ, ಕೃಷ್ಣನ ಪ್ರತಿನಿಧಿಗೆ ನಾವು ಖಂಡಿತವಾಗಿಯೂ ಗೌರವವನ್ನು ಕೊಡಲೇಬೇಕು. ಆಧ್ಯಾತ್ಮಿಕ ಮಾತಿರಲಿ, ನಾವು ಈ ಭೌತಿಕ ಪ್ರಪಂಚದಲ್ಲಿ ಕೂಡ ತೆಗೆದುಕೊಳ್ಳೋಣ. ಉದಾಹರಣೆಗೆ, ಒಬ್ಬನು ಬೇರೆ ರಾಜ್ಯದ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿ ಬರುತ್ತಾರೆ ಎಂದು ಹೇಳುವುದಕ್ಕೆ ಯಾರಾದರೂ ಅವರ ಪ್ರತಿನಿಧಿ ಬಂದರೆ ಸಾಕು, ರೆಪ್ರೆಸೆಂಟೇಟಿವ್ ಬಂದರೆ ಸಾಕು, ಆ ಪ್ರತಿನಿಧಿಗೆ ನಮ್ಮ ಸರ್ಕಾರವು ಹೆಚ್ಚು ಕಡಿಮೆ ರಾಷ್ಟ್ರಪತಿಗೆ ನೀಡುವ ಗೌರವಗಳನ್ನೆಲ್ಲ ನೀಡುತ್ತದೆ. ಅಲ್ಲಿಯವರೆಗಿನ ಮಾತಿರಲಿ, ನಾವು ಪೊಲೀಸ್ ಬಳಿ ಸಿಕ್ಕಿ ಹಾಕಿಕೊಂಡರೆ ಸಾಕು, ಟ್ರಾಫಿಕ್ ಪೊಲೀಸ್ ಆದರೂ ಸರಿ, ಸ್ಟೇಷನ್ ಪೊಲೀಸ್ ಬಳಿ ಆದರೂ ಸರಿ, ನಾವು ಕಾನ್ಸ್ಟೇಬಲ್ಸ್ ಬಳಿಯಿಂದ ಬೇಡಲು ಪ್ರಾರಂಭಿಸುತ್ತೇವೆ. ಈ ಭೌತಿಕ ಪ್ರಪಂಚದಲ್ಲಿ ಹೀಗೆ ಮಾಡುತ್ತೇವೆ. ಕೆಲವು ಅಲ್ಪ ಕಾರ್ಯಗಳನ್ನು ಸಾಧಿಸಲು ನಾವು ಕೆಳಗಿರುವವರಿಂದ ಮೇಲಿರುವವರನ್ನು ತೃಪ್ತಿಪಡಿಸುತ್ತೇವೆ. ಇನ್ನು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವ ಗುರುಗಳಿಗೆ, ಭಗವಂತನ ದಾಸರಿಗೆ ಎಷ್ಟು ತೃಪ್ತಿಪಡಿಸಬೇಕು ನೀವೇ ಯೋಚಿಸಿ. ಈ ಭೌತಿಕ ಪ್ರಪಂಚದಲ್ಲಿ ಕೆಳಗಿನ ಅಧಿಕಾರಿಗಳು ಗೌರವವನ್ನು ಅಥವಾ ಲಂಚವನ್ನು ಎದುರು ನೋಡುತ್ತಾರೆ. ಮೇಲೆಯ ಅಧಿಕಾರಿಯ ಬಳಿ ಹೋಗಬೇಕಾದರೆ ಕೆಳಗಡೆ ಇರುವ ಅಧಿಕಾರಿಗಳು ಅನೇಕ ಬಾರಿ ಹಣವನ್ನು ಎದುರು ನೋಡುತ್ತಾರೆ. ಆದರೆ ಆಧ್ಯಾತ್ಮಿಕ ವಿಷಯದಲ್ಲಿ ಬಂದರೆ ಶ್ರೀಲ ಪ್ರಭುಪಾದರು, ಗುರುಗಳು ಈ ರೀತಿಯಲ್ಲಿ ಏನೂ ಬಯಸುವುದಿಲ್ಲ. ಅವರಿಗೆ ನಾವು ಕೃಷ್ಣನಿಗೆ ಶರಣಾದರೆ ಸಾಕು, ಇದೇ ಅವರ ಆಸೆ, ಬೇರೆ ಏನೂ ಬೇಡ ಅವರಿಗೆ. ಆದರೆ ನಮ್ಮಂತಹ ಅನಾಥರಿಗಾಗಿ ದಾರಿ ತೋರಿಸಿದ ಕಾರಣದಿಂದ, ಕೃಷ್ಣನೇ ಹೇಳಿದ ಕಾರಣದಿಂದ ನಮ್ಮ ಗೌರವ ಪೂರ್ವಕ ಸೇವೆಗಳನ್ನು ಸ್ವಾಮಿಗಳಿಗೆ, ಗುರುಗಳಿಗೆ ಸಮರ್ಪಿಸುತ್ತೇವೆ. ಇಂತಹ ಪೂಜೆ ಪುನಸ್ಕಾರಗಳನ್ನು ಖಂಡಿತವಾಗಿಯೂ ಗುರುಗಳು ಬಯಸುವುದಿಲ್ಲ, ಆದರೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲು ಮಾಡುತ್ತೇವೆ ಅಷ್ಟೆ. ಇಂತಹ ಒಂದು ಸೇವೆಯನ್ನು ಕೂಡ ಪರಿಶುದ್ಧ ಭಕ್ತರು ನೇರಾಗಿ ಆ ಕೃಷ್ಣನಿಗೆ ಸಮರ್ಪಿಸುತ್ತಾರೆ. ನಮ್ಮ ನೇತ್ರಗಳಿಗೆ ನಾವು ಅವರಿಗೆ ಪೂಜೆ ಸೇವೆಗಳನ್ನು ಮಾಡಿದಂತೆ ತೋರಬಹುದು, ಆದರೆ ಪರಿಶುದ್ಧ ಭಕ್ತರ ಪ್ರಜ್ಞೆ ಸೇವೆಗಳನ್ನು ನೇರವಾಗಿ ಆ ಭಗವಂತನಿಗೆ ವರ್ಗಾಯಿಸುತ್ತಾರೆ, ಅಂದರೆ ಟ್ರಾನ್ಸ್ಫರ್ ಮಾಡುತ್ತಾರೆ, ಇದರಲ್ಲಿ ಸಂದೇಹವಿಲ್ಲ. ಆದ್ದರಿಂದಲೇ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳುತ್ತಾರೆ, ಸಾಕ್ಷಾತ್ ದರಿತ್ವೇನ ಸಮಸ್ತ ಶಾಸ್ತ್ರೈ ಉಕ್ತಸ್ತತ ಭಾವಿತ ಏವ ಸದ್ಭಿಹಿ ಕಿಂತು ಪ್ರಭುರ್ಯ ಪ್ರಿಯೇವ ತಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಗುರುಗಳು ಸಾಕ್ಷಾತ್ ಹರಿಗೆ ಸಮಾನರು. ಏಕೆಂದರೆ ಯಾವ ಸೇವೆಗಳನ್ನು ನಾವು ಗುರುಗಳಿಗೆ ಮಾಡಿದರೂ ಸರಿ, ಅದು ನೇರವಾಗಿ ಆ ಭಗವಂತನಿಗೆ ಹೋಗಿ ಸೇರುತ್ತವೆ. ಇದು ಗುರುಗಳಿಗೆ ಇರುವ ಶಕ್ತಿ. ಆದ್ದರಿಂದ ಇಂತಹ ಪರಿಶುದ್ಧ ಭಕ್ತರಿಗೆ ನಾವು ಶರಣಾಗಬೇಕು. ಅಧಿಕೃತವಾಗಿ ಸಂಪ್ರದಾಯದಲ್ಲಿ ಬರುತ್ತಿರುವ ಶ್ರೀಲ ಪ್ರಭುಪಾದರಿಗೆ ಶರಣಾಗಬೇಕು. ಅವರಿಗೆ ಶರಣಾಗುವುದೆಂದರೆ ಅವರ ಮಾತುಗಳನ್ನು ಕೇಳಬೇಕು. ಈ ಕಲಿಯುಗದ ಜನರಿಗೆ ಶ್ರೀಲ ಪ್ರಭುಪಾದರು ತುಂಬಾ ಕಷ್ಟವಾದ ನಿಯಮಗಳನ್ನೇನೂ ಹಾಕಲಿಲ್ಲ. ಕೇವಲ 2 ಗಂಟೆಗಳ ಕಾಲವು ಜಪವನ್ನು ಮಾಡಿದರೆ ಸಾಕು. ಅಂದರೆ 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಿದರೆ ಸಾಕು. ಕೆಲವರು 2 ಗಂಟೆಗಳ ಕಾಲಕ್ಕೂ ಜಾಸ್ತಿ ಸಮಯ ತೆಗೆದುಕೊಳ್ಳಬಹುದು, ಜಪ ಮಾಡಲು ಜಾಸ್ತಿ ಸಮಯ ತೆಗೆದುಕೊಳ್ಳಬಹುದು, ತಪ್ಪೇನಿಲ್ಲ. ಶ್ರೀಲ ಪ್ರಭುಪಾದರು ಇಷ್ಟೇ ಸಮಯದಲ್ಲಿ ಮುಗಿಸಬೇಕು ಎಂದು ಹೇಳಲಿಲ್ಲ. ನಾವು ಸಹಜವಾಗಿ ಲೆಕ್ಕ ಹಾಕುತ್ತೇವೆ ಅಷ್ಟೇ, ಒಂದು ದಿನಕ್ಕೆ ಜಪ ಮಾಡಲು ಎಷ್ಟು ಸಮಯ ಹಿಡಿಯುತ್ತದೆ ಎಂದು ನಾವು ಸಹಜವಾಗಿ ಲೆಕ್ಕ ಹಾಕುತ್ತೇವೆ ಅಷ್ಟೇ. ಮಂತ್ರವನ್ನು ಜಪಿಸಲು ಇಷ್ಟು ಸಮಯದಲ್ಲಿ ಮುಗಿಸಬೇಕು ಎಂದು ಏನೂ ಇಲ್ಲ. ಒಂದು ದಿನಕ್ಕೆ ಕನಿಷ್ಠ ಪಕ್ಷ 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಜೂಜು ಆಡಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಅಧರ್ಮವಾಗಿ ಕಾಮಿಸಬಾರದು, ಹಾಗೂ ಮಾಂಸವನ್ನು ತಿನ್ನಬಾರದು. ಇದು ಸುಲಭವಾದ ನಿಯಮಗಳು. ಈ ನಿಯಮಗಳನ್ನು ಆಚರಿಸಿದರೆ ಸಾಕು. ಗುರುಗಳು ಹೇಳಿರುವ ಈ ಸುಲಭವಾದ ನಿಯಮಗಳನ್ನು ಆಚರಿಸಿದರೆ ಸಾಕು, ನಾವು ಆ ಭಗವಂತನಿಗೆ ಶರಣಾದೆವು ಎಂದು ಅರ್ಥ. ಇಷ್ಟು ಸುಲಭವಾದ ಕಾರ್ಯವನ್ನು ನಾವು ಮಾಡಿದರೆ ಖಡಾಖಂಡಿತವಾಗಿಯೂ ಯಾವ ಜ್ಯೋತಿಷ್ಯನ ಬಳಿ, ಯಾವ ಬಾಬಾ ಬಳಿ, ಯಾವ ಯಂತ್ರತಾಂತ್ರಿಕರ ಬಳಿ, ಹಾಗೂ ಮಾಟ ಮಂತ್ರದವರ ಬಳಿ ಹೋಗಿ ಶರಣಾಗಲು ಅವಶ್ಯಕತೆಯೇ ಇಲ್ಲ. ಇವರುಗಳ ಮಾತಿರಲಿ, ಯಾರು ಈ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಶರಣಾಗಿದ್ದಾರೋ, ಯಾರು ಕೃಷ್ಣನಿಗೆ ಶರಣಾಗಿದ್ದಾರೋ, ಅವರು ದೇವತೆಗಳಿಗೆ ಕೂಡ ಶರಣಾಗುವ ಅವಶ್ಯಕತೆಯೇ ಇಲ್ಲ. ದೇವತೆಗಳ ಪೂಜೆಯನ್ನು ಕೃಷ್ಣನೇ ತಿರಸ್ಕರಿಸಿದ್ದಾನೆ ಭಗವದ್ಗೀತೆಯಲ್ಲಿ. ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಿದೆ, ಈ ಭವ ಮಹಾಸಮುದ್ರದಲ್ಲಿ ಬಿದ್ದವರು, ದೇವತೆಗಳು ಹಾಗೂ ಇತರರ ಆಶ್ರಯವನ್ನು ಇಚ್ಛಿಸುವವರು ಹೇಗೆಂದರೆ, ಸಮುದ್ರದಲ್ಲಿ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಈಜುತ್ತಿರುವ ನಾಯಿಯ ಬಾಲವನ್ನು ಹಿಡಿದುಕೊಳ್ಳುವಂತೆ ಪರಿಸ್ಥಿತಿ ನೋಡಿ. ಆದ್ದರಿಂದ ಮುಕುಂದನ ಚರಣಾರವಿಂದಗಳಿಗೆ ಶರಣಾಗಬೇಕು. ಭವಸಾಗರದಿಂದ, ದುಃಖಗಳಿಂದ ನಿಜವಾಗಿಯೂ ರಕ್ಷಿಸಬಲ್ಲವನು ಆ ಕೃಷ್ಣನೊಬ್ಬನೇ. ಆದ್ದರಿಂದ ನಾವು ನಿಜವಾದ ಜ್ಞಾನಕ್ಕೆ ಶರಣಾಗಬೇಕು, ಅಂದರೆ ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು. ಎಷ್ಟೊಂದು ಶಾಖೆಗಳಿವೆ. ಜ್ಯೋತಿರ್ವೇದವನ್ನು ನಾವು ನೋಡಿದೆವು. ಜ್ಯೋತಿರ್ವೇದಗಳಲ್ಲಿ ಕೂಡ ಕೆಲವರು ತುಂಬಾ ನಿಪುಣರಿದ್ದಾರೆ, ನಿಜವಾಗಿಯೂ ಹೇಳುವವರಿದ್ದಾರೆ. ಅವರು ಸರಿಯಾಗಿ ಭವಿಷ್ಯವನ್ನು ಹೇಳಬಹುದು, ಆದರೆ ವಿಧಿಯನ್ನು ಬದಲಾಯಿಸಲು ಒಬ್ಬನಿಗೆ ಮಾತ್ರ ಸಾಧ್ಯ, ಒಂದು ಪ್ರಕ್ರಿಯೆಗೆ ಮಾತ್ರ ಸಾಧ್ಯ. ಹಣೆ ಬರಹವನ್ನು ಬದಲಾಯಿಸಲು ಕೃಷ್ಣನಿಗೆ ಮಾತ್ರ ಸಾಧ್ಯ, ಹಾಗೂ ಕೃಷ್ಣ ಭಕ್ತಿಯ ಪ್ರಕ್ರಿಯೆಗೆ ಮಾತ್ರ ಸಾಧ್ಯ. ನಿಜವಾದ ಜ್ಯೋತಿಷ್ಯನು ಭವಿಷ್ಯವನ್ನು ಹೇಳಬಹುದು. ಒಬ್ಬನಿಗೆ ಇನ್ನು 7 ವರ್ಷಗಳು ಶನಿ ಹಿಡಿಯುತ್ತದೆ ಎಂದು ಸರಿಯಾಗಿ ಹೇಳಬಹುದು. ಯಾವಾಗ ಒಬ್ಬನು ಸಾಯುತ್ತಾನೆ ಎಂದು ಕೂಡ ಜ್ಯೋತಿಷ್ಯನು ಹೇಳಬಹುದು, ಸತ್ಯವನ್ನು ಇದ್ದಂತೆ ಹೇಳಬಹುದು. ಈ ಕಲೆ ಜ್ಯೋತಿರ್ವೇದದಿಂದ ಪಡೆಯಬಹುದು, ಆದರೆ ಈ ಸತ್ಯವನ್ನೇ ಮಾರ್ಪಡಿಸಲು ಕೃಷ್ಣನಿಗೆ ಸಾಧ್ಯ. ಕೃಷ್ಣ ಭಕ್ತಿಯ ಪ್ರಕ್ರಿಯೆಗೆ ಇದು ಸುಲಭ. ಒಬ್ಬನು 40 ವರ್ಷದಲ್ಲಿ ಮರಣಿಸುತ್ತಾನೆ ಎಂದು ಅವನ ಭವಿಷ್ಯವಾಗಿರಬಹುದು, ಆದರೆ ಅವನು ಯಾವಾಗ ಕೃಷ್ಣ ಭಕ್ತನಾಗುತ್ತಾನೋ, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಾನೋ, ಅವನಿಗೆ ಈ ನಿಯಮವು ಕೆಲಸ ಮಾಡುವುದೇ ಇಲ್ಲ. 40 ವರ್ಷಗಳು ಮಾತ್ರ ಬದುಕಿರಬೇಕು ಎಂಬುವುದು ಕೆಲಸ ಮಾಡುವುದಿಲ್ಲ. ಏಕೆಂದರೆ ಅವನು ಈಗ ಕೃಷ್ಣನ ಅಧೀನದಲ್ಲಿದ್ದಾನೆ. ಕೃಷ್ಣನಿಗೆ ಯಾವಾಗ ಅವನನ್ನು ತನ್ನ ಲೋಕಕ್ಕೆ ಕರೆದುಕೊಳ್ಳಬೇಕೆಂದು ಅನ್ನಿಸುತ್ತದೋ ಆವಾಗ ಅವನನ್ನು ಈ ಭೌತಿಕ ಪ್ರಪಂಚದಿಂದ ಕರೆದುಕೊಳ್ಳುತ್ತಾನೆ. ಇದು ಕೃಷ್ಣ ಭಕ್ತಿಯಲ್ಲಿನ ಶಕ್ತಿ, ಹರೇ ಕೃಷ್ಣ ಮಹಾಮಂತ್ರದ ಶಕ್ತಿ. ಇದೇ ರೀತಿಯಲ್ಲಿ ಧನುರ್ವೇದವು ಕೂಡ ಇದೆ. ಆದರೆ ಈ ಧನುರ್ವೇದವು ಕೂಡ ನಿಜವಾದ ಜ್ಞಾನವಲ್ಲ. ಆಯುರ್ವೇದವಿದೆ, ಇದು ಕೂಡ ನಿಜವಾದ ಜ್ಞಾನವಲ್ಲ. ಇವುಗಳೆಲ್ಲ ಆರ್ಟ್ಸ್, ಕಲೆ, ಮಾನವ ಕೌಶಲಗಳಷ್ಟೇ. ಕೆಲವರಿಗೆ ತುಂಬ ಜಂಬವಿರುತ್ತದೆ, ಕಲೆ ಗೊತ್ತು ಎಂದು ತುಂಬ ಅಹಂಕಾರವಿರುತ್ತದೆ, ಜ್ಞಾನವು ನನಗೆ ಇರುವುದು ಎಂದು ಅಹಂಕಾರವನ್ನು ತೋರಿಸುತ್ತಾರೆ. ಇದಕ್ಕೆ ಶ್ರೀಲ ಪ್ರಭುಪಾದರು ಈ ವಿಷಯದಲ್ಲಿ ಒಂದು ಸುಂದರವಾದ ಚಿಕ್ಕ ಕಥೆಯನ್ನು ಹೇಳಿದ್ದಾರೆ. ಒಂದು ಗ್ರಾಮದಲ್ಲಿ ಒಬ್ಬ ಪಂಡಿತನು ನದಿಯನ್ನು ದಾಟಿ ಬೇರೆ ಗ್ರಾಮಕ್ಕೆ ಹೋಗಬೇಕಾಗುತ್ತದೆ. ಆಗ ದೋಣಿ ಓಡಿಸುವವನ ಬಳಿ ಹೋಗಿ ಪಂಡಿತನು ದರವನ್ನು, ಅಂದರೆ ರೇಟನ್ನು ಮಾತನಾಡುತ್ತಾನೆ. ದೋಣಿ ಹತ್ತುತ್ತಾನೆ. ಈ ಪಂಡಿತನು ಎಲ್ಲದರಲ್ಲಿಯೂ ನಿಪುಣನು, ಜ್ಯೋತಿಷ್ಯನು. ಅಂಬಿಗನು, ಅಂದರೆ ದೋಣಿ ಓಡಿಸುವವನು, ದೋಣಿಯನ್ನು ಓಡಿಸುತ್ತಾ ಇರಬೇಕಾದರೆ ಪಂಡಿತನು ಅವನನ್ನು ಕೇಳುತ್ತಾನೆ, ಹೇ ಅಂಬಿಗನೇ, ನಿನಗೆ ಋಗೋಳ ಶಾಸ್ತ್ರವು ಗೊತ್ತೇ? ಋಗೋಳ ಶಾಸ್ತ್ರ ಅಂದರೆ ಆಸ್ಟ್ರಾನಮಿ. ಹೇಗೆ ತಾರೆಗಳು ನಕ್ಷತ್ರಗಳು ಕೆಲಸ ಮಾಡುತ್ತದೆ ಎಂದು ನಿನಗೆ ಗೊತ್ತೇ ಎಂದು ಕೇಳುತ್ತಾನೆ ಪಂಡಿತನು. ಪಾಪ ಅವನು ಅಂಬಿಗನು, ಧೋನಿಯನ್ನು ಓಡಿಸುವವನು. ಇಲ್ಲ ಬ್ರಾಹ್ಮಣರೇ, ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಪಂಡಿತನು ಹೇಳುತ್ತಾನೆ, ನಿನ್ನ ಬಾಳು 25% ನಿಷ್ಪ್ರಯೋಜಕ, ವೇಸ್ಟ್ ಎಂದು ಹೇಳುತ್ತಾನೆ. ಸ್ವಲ್ಪ ಸಮಯದ ನಂತರ ಪಂಡಿತನು ಮತ್ತೆ ಕೇಳುತ್ತಾನೆ, ಹೋಗಲಿ, ನಿನಗೆ ಈ ಭೂವಿಜ್ಞಾನವಾದರೂ ಗೊತ್ತೇ? ಹೇಗೆ ಈ ಭೂಮಿಯು ಗ್ರಹಗಳು ಕೆಲಸ ಮಾಡುತ್ತದೆ, ಹೇಗೆ ತಿರುಗುತ್ತದೆ ಎಂದು ಗೊತ್ತೇ? ಪಾಪ ಅಂಬಿಗನಿಗೋ ಇದನ್ನು ಕೂಡ ಗೊತ್ತಿಲ್ಲ ಎಂದು ದುಃಖಪಡುತ್ತಾನೆ. ಆಗ ಪಂಡಿತನು ಹೇಳುತ್ತಾನೆ, ನಿನ್ನ ಬಾಳು 50% ನಿಷ್ಪ್ರಯೋಜಕ, 50% ಯೂಸ್ಲೆಸ್ ಎಂದು ಕೆಳಮಟ್ಟವಾಗಿ ಮಾತನಾಡುತ್ತಾನೆ. ಇನ್ನು ಸ್ವಲ್ಪ ಸಮಯದ ನಂತರ ಪಂಡಿತನು ಮತ್ತೆ ಪ್ರಶ್ನಿಸುತ್ತಾನೆ, ನಿನಗೆ ಜ್ಯೋತಿಷ್ಯವಾದರೂ ಗೊತ್ತೇನಪ್ಪ? ಇದಕ್ಕೂ ಇಲ್ಲ ಎನ್ನುತ್ತಾನೆ ಅಂಬಿಗನು. ನಿನ್ನ ಬಾಳು 75% ವ್ಯರ್ಥ ಎಂದು ಅವನ ಪಾಂಡಿತ್ಯದ ಜಂಬದಿಂದ ಹೇಳುತ್ತಾನೆ. ಸ್ವಲ್ಪ ಸಮಯದ ನಂತರ ಜೋರಾಗಿ ಸಿಡಿಲು, ಭಯಂಕರವಾಗಿ ಬಿರುಗಾಳಿ ಹಾಗೂ ಉಗ್ರಮಲೆ ಪ್ರಾರಂಭವಾಗುತ್ತದೆ. ಅಂಬಿಗನಿಗೆ ದೋಣಿಯನ್ನು ನಿಯಂತ್ರಿಸಲು ಕೂಡ ಸಾಧ್ಯವೇ ಆಗುವುದಿಲ್ಲ. ಪಂಡಿತನಿಗೆ ಈಗ ಅಂಬಿಗನು ಒಂದು ಪ್ರಶ್ನೆ ಕೇಳುತ್ತಾನೆ, ಪಂಡಿತರೇ, ನಿಮಗೆ ಈಜಾಡಲು ಗೊತ್ತೇ? ಈಜಾಡೋದಂದ್ರೆ ಸ್ವಿಮ್ಮಿಂಗ್, ನೀರಿನಲ್ಲಿ ಈಜುವುದು ಗೊತ್ತೇ ಎಂದು ಕೇಳುತ್ತಾನೆ. ಈಗ ಪಂಡಿತನು ಹೇಳುತ್ತಾನೆ, ಇಲ್ಲಪ್ಪ, ನನಗೆ ಈಜಾಡಲು ಒಂದಿಷ್ಟು ಕೂಡ ಗೊತ್ತಿಲ್ಲ. ಇದನ್ನು ಕೇಳಿದ ಅಂಬಿಗನು ಹೇಳುತ್ತಾನೆ, ಪಂಡಿತರೇ, ನಿಮ್ಮ ಜನ್ಮವು 100% ವ್ಯರ್ಥ, ಪ್ರಯೋಜನವೇ ಇಲ್ಲ ಎಂದು ಹೇಳಿ ನಿಯಂತ್ರಿಸಲು ಸಾಧ್ಯವಿಲ್ಲದ ದೋಣಿಯಿಂದ ನದಿಗೆ ಎಗುರಿ ತಪ್ಪಿಸಿಕೊಂಡು ಹೋದನು ಅಂಬಿಗನು, ಸತ್ತನು ಪಂಡಿತನು. ಈ ರೀತಿಯಲ್ಲಿ ವೇದದ ಅಂತಿಮ ಜ್ಞಾನವನ್ನು ತಿಳಿಯದವನು, ಉದ್ದೇಶವನ್ನು ತಿಳಿಯದವನು ಯಾವುದಕ್ಕೂ ಪ್ರಯೋಜನವಿಲ್ಲ. ಎಷ್ಟೇ ನಿಪುಣನಾಗಿರಲಿ, ಎಲ್ಲ ಕಲೆಗಳಲ್ಲಿ ಚತುರನಾಗಿರಲಿ, ಕೃಷ್ಣನೇ ಭಗವಂತ, ಅವನ ನಾಮವೇ ನಿಜವಾದ ಆಶ್ರಯ ಎಂದು ತಿಳಿಯದವನು ಈ ಪಂಡಿತನ ಹಾಗೆ. ಮತ್ತೊಂದು ಕಡೆ ಏನೇ ಅರ್ಹತೆಗಳಿಲ್ಲದಿದ್ದರೂ ಆ ಭಗವಂತನಿಗೆ ಶರಣಾಗುವುದನ್ನು ಅನುಸರಿಸಿದರೆ ಸಾಕು. ಆ ಅಂಬಿಗನು ನೀರಿನಿಂದ ಪಾರಾದ ರೀತಿಯಲ್ಲಿ ಸಮುದ್ರದ ನೀರಿನಿಂದ ಸುಲಭವಾಗಿ ಪಾರಾಗಬಹುದು. ಎಷ್ಟೇ ವೇದಗಳನ್ನು ಪಠನ ಮಾಡಿರಲಿ, ವೇದದ ಉದ್ದೇಶವನ್ನು ತಿಳಿಯದಿದ್ದರೆ ಏನಕ್ಕೂ ಪ್ರಯೋಜನವಿಲ್ಲ. ವೇದಾಂತದ ಬಗ್ಗೆ ಕೃಷ್ಣನು ಹೇಳುತ್ತಾನೆ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದ್ದೇವಚಾಹಂ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ, ಎಲ್ಲಾ ವೇದಗಳಿಂದ ಅರಿಯಬೇಕಾಗಿರುವವನು ನಾನು, ವೇದಗಳನ್ನು ಪಠನ ಮಾಡಿ ತಿಳಿದುಕೊಳ್ಳಬೇಕಾಗಿರುವವನು ನಾನು. ಆದ್ದರಿಂದ ನಾವು ಆ ಕೃಷ್ಣನನ್ನು ತಿಳಿಯಲು ಪ್ರಯತ್ನಿಸಬೇಕು. ನಂತರ ವೇದಾಂತ ಕೃತ್, ವೇದಗಳನ್ನು ರಚಿಸಿದವನು ನಾನು. ನಂತರ ವೇದ ವಿದೇವಚಾಹಂ, ವೇದಗಳು ನಾನೇ ಗುರಿ ಎಂದು ಹೇಳುತ್ತಿದೆ. ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ವೇದಗಳ ಸಾರಾಂಶವನ್ನು ಕೃಷ್ಣನು ಹೇಳಿದ್ದಾನೆ ಮತ್ತು ಶ್ರೀಲ ಪ್ರಭುಪಾದರು ನಮಗೆ ನೀಡಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಮ್ನಾಂ ಕಲಿ ಕಲ್ಮಶ ನಾಶನಂ ನಾಥಃ ಪರತರೋಪಾಯ ಸರ್ವವೇದೇಶು ದೃಶ್ಯತೆ. ಈ ಹರೇ ಕೃಷ್ಣ ಮಹಾಮಂತ್ರವು 16 ಪದಗಳಿಂದ ಕೂಡಿದೆ. ಈ 16 ಪದಗಳಿಂದ ಕೂಡಿರುವ ಈ ಮಹಾಮಂತ್ರವನ್ನು ನಾವು ಜಪಿಸಬೇಕು. ಆಗಲೇ ಕಲಿ ಕಲ್ಮಶ ನಾಶನಂ, ಕಲಿಯುಗದ ಎಲ್ಲ ಕಲ್ಮಶಗಳು ನಾಶವಾಗುತ್ತದೆ. ನಾಥಃ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ, ಎಲ್ಲ ವೇದಗಳನ್ನು ಹುಡುಕಾಡಿದರೂ ಇದಕ್ಕಿಂತ ಮತ್ತೊಂದು ಸುಲಭವಾದ ಮಾರ್ಗ ಈ ಕಲಿಯುಗದಲ್ಲಿ ಇಲ್ಲ. ನಾಥಃ ಪರತರೋಪಾಯ, ಮತ್ತೊಂದು ಉಪಾಯವೇ ಇಲ್ಲ. ಇದು ಹರೇ ಕೃಷ್ಣ ಮಹಾಮಂತ್ರದ ಶಕ್ತಿ. ಈ ಹರೇ ಕೃಷ್ಣ ಮಹಾಮಂತ್ರವು ಯಾರಾದರೂ ಜಪಿಸಬಹುದು. ಇದಕ್ಕೆ ಯಾವ ಅರ್ಹತೆಗಳು ಬೇಕಾಗಿಲ್ಲ. ಒಂದು ಚಿಕ್ಕ ಮಗುವು ಕೂಡ ಹೇಳಬಹುದು. ಏನೇ ವಿದ್ಯಾಭ್ಯಾಸವಿಲ್ಲದವನು ಕೂಡ ಜಪಿಸಬಹುದು. ಈ ಭಕ್ತಿ ಮಾರ್ಗವು ನಾಮೋಚ್ಚಾರಣೆ ಮಾರ್ಗವು ಎಷ್ಟು ಶಕ್ತಿಯುತ ಅಂದರೆ ಜ್ಞಾನವನ್ನು ಹಾಗೂ ವೈರಾಗ್ಯವನ್ನು ಕೂಡ ನೀಡುತ್ತದೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ವಾಸುದೇವಿ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಸು ವೈರಾಗ್ಯಂ ಜ್ಞಾನಂ ಚಯದ ಹೈತುಕಂ. ವಾಸುದೇವಿ ಭಗವತಿ, ಯಾರು ವಸುದೇವನ ಮಗನಾದ ವಾಸುದೇವನಿಗೆ ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಮಾಡುತ್ತಾನೋ ಅವನಿಗೆ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚಯದ ಹೈತುಕಂ, ತಕ್ಷಣವೇ ಜ್ಞಾನವು ಹಾಗೂ ವೈರಾಗ್ಯವು ಎರಡೂ ಬರುತ್ತವೆ. ನೋಡಿ, ಇದು ಭಕ್ತಿ ಸೇವೆಯ ಮಹಿಮೆ. ಭಕ್ತಿ ಸೇವೆ ಮಾಡಬೇಕಾದರೆ ಪ್ರತ್ಯೇಕವಾಗಿ ಜ್ಞಾನವನ್ನು ಹಾಗೂ ವೈರಾಗ್ಯವನ್ನು ಪಡೆಯುವ ಅವಶ್ಯಕತೆಯೇ ಇಲ್ಲ. ಇವೆರಡು, ಜ್ಞಾನವು ಹಾಗೂ ವೈರಾಗ್ಯವೆರಡು ತಾನಾಗಿಯೇ ಬರುತ್ತವೆ. ಇದು ಭಕ್ತಿ ಸೇವೆಯಲ್ಲಿರುವ ಶಕ್ತಿ. ಆದ್ದರಿಂದ ನಾವು ಆ ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ತೊಡಗಬೇಕು. ಸದಾ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಾ ಅವನಿಗೆ ಭಕ್ತಿ ಸೇವೆಯನ್ನು ಮಾಡಬೇಕು. ಇದು ನಿಜವಾದ ಜ್ಞಾನ. ಹರೇ ಕೃಷ್ಣ.